ಅಗ್ನಿಯನ್ನ ಸ್ವಸ್ತಿಗೋಸ್ಕರ, ನಮ್ಮ ಕಲ್ಯಾಣಕ್ಕೋಸ್ಕರ ಹವಯಾಮಿ ಹೋಮಿಸುತ್ತೇನೆ, ಆಹ್ವಾನ ಮಾಡಿ ಆತನಿಗೆ ಹವಿಸ್ಸನ್ನು ಅರ್ಪಿಸ್ತೇನೆ. ಆಹ್ವಯಾಮಿ ಗೊತ್ತಾಯ್ತಾ, ಆಹ್ವಾನಿಸುತ್ತೇನೆ ಆತನಿಗೆ ನಾನು, ವಿಶೇಷವಾದಂತಹ ಹೋಮಾದಿಗಳ ಮೂಲಕ ಆರಾಧನೆ ಮಾಡ್ತೇನೆ ಅಂತ ಅರ್ಥ ಇದೆ. ಅಗ್ನಿ ಅಂತ ಬಂದ್ಬಿಡ್ತಲ್ಲ ಅಂತ ಕೇಳಿದರೆ, ಅಗ್ನಿ ಶಬ್ದಕ್ಕೆ ಏನರ್ಥ? ಸಮನ್ವಯ ಮಾಡಿಕೊಂಡ್ರೆ ವಿಷ್ಣು ಅಂತ ಅರ್ಥ. ಬರೀ ಅನ್ವಯ ಮಾಡಿಕೊಂಡ್ರೆ ಬೇರೆ, ಸಮನ್ವಯ ಮಾಡಿಕೊಂಡ್ರೆ ಬೇರೆ. ಹೇಳು, ಸರಿಯಾಗಿ ಹೇಳು ಅಂತಾರಲ್ಲ ಹಾಗೆ. ಸಮ್ಯಕ್ ಇದೆ, ಸಮ್ಯಕ್ ಅನ್ವಯ. ಸಮ್ಯಕ್ ಅಂದ್ರೆ ಈ ರೀತಿ ಸರಿಯಾಗಿ ಅನ್ವಯ ಮಾಡ್ಕೋಬೇಕಾದ ಸಷ್ಟು ಸರಿಯಾಗಿ. ಅಪಾಂತಸ್ಮಾನ್ ಪುರೋಹಿತ ವೈರಿ ವಾಕ್ಯ ಇದೆ. ಸುಮ್ಮನೆ ಏನು ಓದ್ಕೊಂಡ್ರೆ ಪಾಲಿಸಲಿ ನಮ್ಮನ್ನು ಶುರುವಾಗುತ್ತೆ. ಅಸ್ಮಾನ್ ನಮ್ಮನ್ನು ಪಾಲಿಸಲಿ ಅನ್ವಯ ಸರಿ ಹೋಗುತ್ತ. ಯಾವುದೇ ಒಂದು ವಾಕ್ಯವನ್ನ ಅಲ್ಲಲ್ಲಿರೋ ವಾಕ್ಯ ಏನು ಮಾಡ್ಕೋಬೇಕು, ಯಾವುದು ಸಿಂಟ್ಯಾಕ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕು. ಅವ ವಾಕ್ಯ ಏನಾಗುತ್ತಾಗ ಅರ್ಥ ಆಗುತ್ತೆ. ಪ್ರೋಜಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅನ್ವಯ ಬರ ಹಾಗೆ ಬರೀತಾರೆ. ಪೊಯೆಟ್ರಿಯಲ್ಲಿ ಹಾಗಲ್ಲ. ಪೊಯೆಟ್ರಿಯಲ್ಲಿ ಏನು ಮಾಡಿಬಿಡ್ತಾರೆ, ಎಲ್ಲೆಲ್ಲೋ ಪದಗಳಿರುತ್ತೆ, ಆ ಪದಗಳೆಲ್ಲ ಜೋಡಿಸ್ಕೋಬೇಕು. ಅದಕ್ಕೆ ಪದಚ್ಛೇದ ಮಾಡಬೇಕು, ಅನ್ವಯ ಮಾಡಬೇಕು, ಅನ್ವಯ ಕ್ರಮೇಣ ಅರ್ಥ ಮಾಡಿಕೊಂಡು ತಾತ್ಪರ್ಯ ಹೇಳಬೇಕು. ಇದು ಪದ್ಧತಿ. ಆದ್ದರಿಂದ ಗದ್ಯಕ್ಕಿಂತ ಪದ್ಯ ಏನಾಗುತ್ತೆ, ಸರಿಯಾಗಿ ಅನ್ವಯ ಮಾಡ್ಕೋಬೇಕು ಅಂತ ಅರ್ಥ. ಸರಿಯಾಗಿ ಅನ್ವಯ ಅಂದ್ರೇನು, ಕರ್ತೃಪದ ಸಂಬಂಧಪಟ್ಟದನ್ನ ಕರ್ತೃಪದಕ್ಕೆ, ಕರ್ಮಪದ ಕರ್ಮಪದಕ್ಕೆ, ಕ್ರಿಯಾಪದಕ್ಕೆ ಹಾಗೆ ಅನ್ವಯ ಮಾಡಿಕೊಂಡು ಮತ್ತೆ ಒಂದು ವಾಕ್ಯ ಅನ್ವಯ ಆಯ್ತು. ಈಗ ಎಲ್ಲ ವಾಕ್ಯಗಳು ಜೋಡಿಸ್ಕೊಂಡಾಗ ಎಲ್ಲಿ ಬಂತು ನೋಡಬೇಕಾಗ್ತದೆ. ಒಂದೊಂದು ವಾಕ್ಯ ಜೋಡಿಸ್ಕೊಳ್ಳೋದು ಬೇರೆ, ಎಲ್ಲ ವಾಕ್ಯ ಜೋಡಿಸ್ಕೊಳ್ಳೋದು ಬೇರೆ. ಇವತ್ತು ನೋಡಿ, ಅಕಸ್ಮಾತಿಲ್ಲಿ ರಿಪೇರಿ ಕರೆದು ಬಿಟ್ರೆ ಯಾವ್ದೋ ರೀತಿ ಹೇಳಕ್ ಬರೋದಿಲ್ಲ, ಪಜೀತ ಆಗೋಗುತ್ತೆ. ಏನು ಮಾಡಬೇಕಾಗ, ಸರಿಯಾಗಿ ಹುಡುಕ್ತಾನ ಯಾವ ಥರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ರಿಪೇರಿ ಆಗಿರ್ಬೋದು, ಏನಾಗಿಬಿಡುತ್ತದ, ಪೂರ್ತಿ ಬ್ಲಾಸ್ಟ್ ಆಗಿಬಿಡ್ತು, ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ಬೋದು. ಪ್ರಸಾರ ಮಾಡಬೇಕಂತ ಅದು ಯಾರಿಗೆ ಸಾಧ್ಯ? ಅದು ಎಲೆಕ್ಟ್ರಿಷಿಯನ್ಗೆ ಮಾತ್ರ. ಸುರು ವೈರ್ ಜೋಡಿಸ್ಬಿಟ್ರೆ ಅನ್ನೇ ಆಗಲಿಲ್ಲ, ವೈರ್ದು ಎಲ್ಲ ಹ್ಯಾಂಡ್ ಮೇಲೆ ಕುತ್ಕೊಂಡ್ಬಿಟ್ಟ ನಡಿ ಅಂತೇಳಿ ದಬ ಅಂದೋಯ್ತು. ಸಮನ್ವಯ ಮಾಡಬೇಕು, ಅವಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಹೋಗುತ್ತೆ. ಇಲ್ಲೋದ್ರೆ ಎಲ್ಲಿ ಬೇಕು ಬಿಟ್ಟು ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗೋದು, ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗೋದು ಬೇರೆ, ಎಲ್ಲೆಲ್ಲಿಗೆ ಹೋಗೋದು ಬೇರೆ. ಅದು ಸಮನ್ವಯ ಮಾಡಿಕೊಳ್ಳಿ, ಸರಿಯಾಗಿ ಜೋಡಿಸಿ ಕೊಡ, ಸರಿಯಾಗಿ ಜೋಡಿಸಿ ಅಂತ ಜೋಡಿಸಿ, ಸರಿಯಾಗಿ ಜೋಡಿಸಿ ಇದು ಅರ್ಪಿಸ್ಕೊಂಡು ಅಂತ ಹೇಳ್ತಾರೆ. ಜಾಯಿನ್ ಮಾಡಿದ್ರೆ ಹೇಗಿರ್ಬೇಕಾದ್ರೆ, ಒಟ್ಟಿ ನೋಡೋ ಒಂದು ಯೂನಿಟ್ ಕಂಡ ಕಾಣೋದು. ಅದು ಬಿಟ್ಟು ಸುಮ್ಮನೆ ಜೋಡಿಸ್ಬಿಟ್ಟು ಯಾರು ಬೇಕಾದ್ರೆ ಜೋಡಿಸ್ತಾರೆ, ಅದಕ್ಕೆ ಯಾರು ಬೇಕಾಗಿಲ್ಲ. ಅದು ಅದೇನು ಆಲ್ಟ್ ಅಲ್ಲ, ಅದು ಹೊರದಿಂದ ಜೋಡಿಸ್ಬಿಟ್ರೆ ಆಮೇಲೆ ಹರಿದಿದ್ದು ಗೊತ್ತು ಕೂಡ ಆಗೋದಿಲ್ಲ, ಆ ರೀತಿ ಜಾಯಿನ್ ಆಗಿಬಿಡುತ್ತೆ. ಅದಕ್ಕೊಂದೇನು ಬೇಕು ಯಾವಾಗಲೂ, ಅದಕ್ಕೆ ಕ್ರೈಟೀರಿಯಾ ಬೇಕು. ಇಂಡಿಯಾನ ಪರದ್ ಬಿಟ್ರೆ ಅಂತ ತಿಳ್ಕೊಬೋಣ, ಜೋಡಿಸ್ಬೇಕು. ಈಗ ಇಂಡಿಯಾ ಬಾಬ್ರ ಕಾನ್ಸೆಪ್ಟ್ ಇದ್ರೆ ಏನು ಮಾಡ್ತಾನೋ, ಅವನು ಕರೆಕ್ಟಾಗಿ ಜೋಡಿಸ್ಬಿಡ್ತಾನೆ. ಸುಮ್ಮನೆ ಜೋಡಿಸೋರು ಏನು ಮಾಡ್ತಾನೆ, ಏನೇನು ಜೋಡಿಸ್ಬಿಡ್ತಾನೆ. ಅದಕ್ಕೆ ಸಮ್ಯಕ್ ಅನ್ವಯ ಮಾಡಿಕೊಂಡಾಗ ಆಮೇಲೆ ನೋಡಿದ್ರೆ ಅದು ಭರತ ಕಂಡದ ಮ್ಯಾಪ್ ಅದು. ಅದೇನು ಪೀಸ್ ಪೀಸ್ ಕಂಡ ಕಾಣಿಸ್ತಾ ಇತ್ತು, ಆಮೇಲೆ ಸರಿ ಹೋಯ್ತು. ಇದು ಹಾಗೇನೆ, ವೇದ ಪ್ರತ್ಯೇಕ ಹೋದ್ರೆ ಪೀಸ್ ಪೀಸ್ ಕಂಡ ಕಾಣಿಸ್ತಾ ಇತ್ತು, ಯಾರ್ಯಾರ ಬಗ್ಗೆ ಹಿಡ್ದಾಗ ಕಾಣಿಸ್ತಾ ಇತ್ತು. ಅನ್ವಯ ಮಾಡಿಕೊಂಡ್ರೆ ಒಂದು ಸ್ಟೇಜಿಗೆ ಬರುತ್ತೆ, ಸಮನ್ವಯ ಮಾಡ್ಕೊಂಡ್ಬಿಟ್ಟಾಗ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ಅದು ಬಂದೇ ಹೇಳಿದ್ರು ತಕ್ಷಣ ಅದು ಭಾರತ ಅಂತ ಹೇಗೆ ಹೇಳಿಬಿಡ್ತಾನ, ವಿಷ್ಣು ಪರ ಅಂತ ಹೇಳ್ತಾನೆ ಅಂತ ಅರ್ಥ. ಎರಡು ಒಂದು ಸಂಶಬ್ದಕ್ಕೆ ಸಮ್ಯಕ್ ಅಂತ ಅನ್ವಯ. ಇನ್ನೂ ವಿಶೇಷ ಅರ್ಥ ಮಾಡಿಕೊಂಡ್ರೆ ಸಮ್ಮ ಶಬ್ದಕ್ಕೆ ದೇವರ ಅಕಯ ಪ್ರವಿ ಸಂಭೂಮ ಸಖಃ ವಿಷ್ಣು ವಾಚಕಾಹ. ಸಂ ಅಂತ ಹೇಳಿದ್ರೆ ವಿಷ್ಣು, ಸಂ ವಿಷ್ಣು ಅನ್ವಯ, ಎಲ್ಲ ವಿಷ್ಣುವಿನಲ್ಲೇ ಬರ ಅನ್ವಯ ಮಾಡ್ಕೋಬೇಕು. ದಾರಿಯಲ್ಲಿ ಹೋಗ್ಬೇಕು, ಎಲ್ಲೇ ಡಿವಿಷನ್ ತಗೊಂಡ್ರು ಕೂಡ ಮೇನ್ ರೋಡೇ ಕನೆಕ್ಟ್ ಆಗ್ಬೇಕು. ರಿಪೇರಿ ಇತ್ತು ಅಂದ್ರೆ ಡಿವಿಷನ್ ಕೊಟ್ರು, ಆದ್ರೆ ಡಿವಿಷನ್ ಎಲ್ಲೆಲ್ಲೋ ಹೋಗ್ಬಾರ್ದು, ಮತ್ತೆ ಎಲ್ಲಿಗೆ ಹೋಗ್ಬೇಕಾದ ಮೇನ್ ಇದಕ್ಕೆ ಲಿಂಕ್ ಆಗ್ಬೇಕು, ಮತ್ತೆ ಆದಷ್ಟು ಬೇಗ ಆಗ್ಬೇಕು. ಏ ಅನಿವಾರ್ಯ ಬಂತು ಲಿಂಕ್ ಡಿವಿಷನ್ ತಗೊಂಡಿದ್ದ, ಎಲ್ಲಿಗೆ ಹೋಗ್ಬಿಟ್ರೆ ಆಮೇಲೆ ಪಜೀತ ಆಗತ್ತೆ. ಹೌದಾ, ಎಲ್ಲದಕ್ಕೂ ಏನ್ ಹೇಳ್ತಾರೆ, ನಾಲ್ಕು ಸೂತ್ರಗಳೆಲ್ಲ ಪ್ರತಿ ಸೂತ್ರಕ್ಕೂ ಕೂಡ ಅದು ಪ್ರಿಯಾಂಬಲ್ ಇದ್ದ ಹಾಗೆ. ಅದಕ್ಕೆ ಚತುಸ್ಸೂತ್ರಿ ಅಂತಲೇ ಕರೆಯೋದು. ನಾಲ್ಕನೇ ಏನಂತಾರೆ, ನಾಲ್ಕು ಅಧ್ಯಾಯ ಮೊದಲೇ ಅಧ್ಯಾಯ ನಾಲ್ಕು ಸೂತ್ರಕ್ಕೆ ಚತುಸ್ತೂತ್ರಿ ಭಾಷ್ಯ ಅಂತಾನೆ ಕರೆಯೋದು. ಅದು ವಿಶೇಷ ಅಂದ್ರೆ ನಮ್ಮಲ್ಲಿ ಇಡೀ ಬ್ರಹ್ಮ ಒಟ್ಟಾಗಿ ನೋಡ್ತೇವೆ, ಹಾಗೆ ಬೇರೆಯವರೆಲ್ಲ ಚತುಸ್ತೂತ್ರಿ ಓದ್ಬಿಟ್ರೆ ಇಡೀ ಬ್ರಹ್ಮಸೂತ್ರ ಓದ್ದೆ ಲೆಕ್ಕ ಅಂತವ್ರು. ಉಳಿದೆಲ್ಲ ಡೀಟೇಲ್ಸ್ ಇದ್ದಾಗೆ, ಪ್ರಿನ್ಸಿಪಲ್ ಸೂತ್ರ ಶಿಷ್ಟು, ಉಳಿದೆಲ್ಲ ಏನೋ ಡೀಟೇಲ್ಸ್ ಇದ್ದಾಗೆ. ಅದು ಗುಡದವರ ವಿಷಯ ಎಲ್ಲ ತಿಳ್ಕೊಬೇಕಾದ್ರೆ ಇಡೀ ಭಾಷೆ ಓದ್ಬೇಕಾಗಿಲ್ಲ ಅವ್ರದ್ದು, ಎಷ್ಟು ಓದಿದ್ರೆ ಸಾಕು, ಮತ್ತೆ ಇಂಟ್ರೆಸ್ಟ್ ನೋಡ್ಬಿಟ್ಟು ಸಮ್ಮರಿ ಗೊತ್ತಾಗುತ್ತಲ್ಲ ಹಾಗೆ. ಆದ್ರೆ ನಮ್ಮಲ್ಲಿ ಆಗಲ್ಲ, ಪ್ರತಿಯೊಂದಕ್ಕೂ ಸ್ವಾರಸ್ಯ ಇದೆ ಅಂತ ಆಚಾರ್ಯ ತೋರಿಸ್ತಾರೆ. ಅವರಿಗೆ ಅದು ಇಡೀ ಬ್ರಹ್ಮಸೂತ್ರದಲ್ಲೇ ಸ್ವಾರಸ್ಯ ಇಲ್ಲ ಅವ್ರ ಪ್ರಕಾರ. ಹಾಗೆ ಅಗೇನೆಷ್ಟು ಇರೋದ್ರಿಂದ ಅವರಿಗೆ ಆ ಪದನೇ ಬೇಕಿಲ್ಲ. ಸರ್ವೇ ವೇದಾಯತ್ ಪದಮಾಮನಂತಿ ಅದ ಅಲ್ಲ ಈಕ್ಷತೆ ನನು ಸಮನ್ವಯ ಮುಂದೆ ಸಮನ್ವಯಾದೀಕ್ಷತೆಶ್ಚ ಮುಂದಿನ ವಾಕ್ಯ ಏನಂತ ಬಂತೀಗ, ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಸಮನ್ವಯಾತ್ ಈಕ್ಷತೆಶ್ಚ ಮುಂದೆ ಈಕ್ಷತ್ಯಧಿಕರಣ ಅಲ್ಲೇನಿದೆ, ಈಕ್ಷತೆ ಹೇ ನ ಅಶಬ್ದಂ ಇತ್ಯಾದಿ ಸೂತ್ರ ಸಪ್ತಕಂ. ಆಚಾರ್ಯರ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಹೆಸರಿರೋದೇನಂತ ಸಮನ್ವಯ ಇಚ್ಛತೆ ಎಷ್ಟೇ ಅಷ್ಟೇ ಇರೋದು. ಮುಂದೆ ಏಳು ಸೂತ್ರ ಕವರ್ ಮಾಡುತ್ತೆ ಅಂತ ಹೇಳ್ತಾರೆ ಆಚಾರ್ಯ ಭಾಷ್ಯದ ಒಂದು ಮಾತು. ಏನು ಮಾಡುತ್ತದ? ಏಳು ಸೂತ್ರ ಕವರ್ ಮಾಡ್ತಾ ಇದೆ ನೋಡಿ. ಈಕ್ಷತೆ ಹೇ ನಾಶಬ್ದಂ ಇತ್ಯಾದಿ ಸೂತ್ರ ಸಪ್ತಕಂ, ಏಳು ಸೂತ್ರಗಳನ್ನು ಸೇರಿಸಿ ಇರತಕ್ಕಂಥದ್ದಕ್ಕೆ ಆಚಾರ್ಯ ಅಣುಭಾಷ್ಯ ಪೂರ್ತಿ ಸಂಗ್ರಹ ಮಾಡ್ತಾ ಇದೆ. ಹೇಗೆ ಅಂತ ಹೇಳ್ತಾರೆ, ನಾನು ಸಮನ್ವಯಾನ್ ಮುಖ್ಯತಃ ಕಾರ್ಸ್ನೇನ ಆಗಮೋದಿತೋ ವಿಷ್ಣು ಇತ್ಯುಕ್ತಂ. ಒಟ್ಟು ಇವರಿಗೆ ಏನು ಹೇಳಿದಾಗಾಯ್ತು ನೀವೀಗ, ಸಮನ್ವಯಾತ್ ಮುಖ್ಯತಃ ಕಾರ್ಸ್ನೇನ ಆಗಮೋದಿತೋ ವಿಷ್ಣು ಇತಿ ಅಯುಕ್ತಂ. ಹೇಳಿದ್ದು ಸರಿಯಲ್ಲ, ಸಮನ್ವಯಾದೀಕ್ಷತೆ ಏನೇನು ಹೇಳಿದ್ರಲ್ಲ ಅದ್ಯಾವುದು ಸರಿಯಲ್ಲ. ಯಾಕೆ? ತಸ್ಯ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತಿ ಅವಾಚ್ಯತ್ವ ಅಗ್ನೇಯತ್ವ ಅಗ್ನೇಯತ್ವಯೋಹೋ ಉಕ್ತೇಹೇ. ಇಂಪಾರ್ಟೆಂಟ್ ಪೂರ್ವಪಕ್ಷ ಇದು. ಏನು ಪೂರ್ವಪಕ್ಷ? ವಿಷ್ಣುವಿನಲ್ಲಿ ಸಮನ್ವಯ ಏನೇನು ಹೇಳ್ತೀರಲ್ಲ ಅದು ಸರಿ ಅಲ್ವೇ ಅಲ್ಲ. ಯಾತಕ್ಕೆ? ಆ ವಿಷ್ಣುವಿನ ಬಗ್ಗೆ ಬ್ರಹ್ಮನ ಬಗ್ಗೆ ಹೇಳ್ತಾ ಉಪನಿಷತ್ ಏನಂತ ಹೇಳ್ತಾ ಇದೆ, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವನ ಬಗ್ಗೆ ಮಾತುಗಳಾಗಲಿ ಮನಸ್ಸಾಗಲಿ ತಲುಪಲಾರದೆ ವಾಪಸ್ ಬರ್ತವೆ ಅಂತ ಅರ್ಥ. ಅಂದರೆ ದೇ ಫೇಲ್ ಟು ಎಕ್ಸ್ಪ್ರೆಸ್ ಗಾಡ್ ಅಂತ ಅರ್ಥ. ಇವ್ರ ಪ್ರಕಾರ ಬ್ರಹ್ಮನ್ ದೇ ಫೇಲ್ ಟು ಆಲ್ ವರ್ಡ್ಸ್ ಫೇಲ್ ಟು ಎಕ್ಸ್ಪ್ರೆಸ್ ಗಾಡ್. ಅಂದರೆ ಏನರ್ಥ? ಗಾಡ್ ಈಸ್ ಬಿಯಾಂಡ್ ಎಕ್ಸ್ಪ್ರೆಷನ್ ಅಂತ ಆಯ್ತು. ಗಾಡ್ ಈಸ್ ಬಿಯಾಂಡ್ ಎಕ್ಸ್ಪ್ರೆಷನ್. ಬಿಯಾಂಡ್ ಎಕ್ಸ್ಪ್ರೆಷನ್ ಆದ್ಮೇಲೆ ಎಕ್ಸ್ಪ್ರೆಸ್ ಮಾಡೋದು ಏನು ಅಂತ ಹಾಗಿದ್ರೆ, ನೀವು ಹೇಳೋದೇನೋ ಸಮನ್ವಯ ಮಾಡಿರಿ ಅಂತೇಳಿ. ಯಾವುದು ಇನ್ಎಕ್ಸ್ಪ್ರೆಸಿಬಲ್ಲೋ ಅದು ಸಮನ್ವಯ ಮಾಡಿದ್ರೆ ಅರ್ಥನೇ ಅದಕ್ಕೆ. ಆಕಾಶಕ್ಕಲ್ಲಿ ಹೋದಾಗ ಆಗುತ್ತೆ ಸೂರ್ಯನಿಗೆ, ಏನು ಹೋಗೋದು ಹೋಗಿ ಗ್ಯಾರಂಟಿ ಇದ್ಮೇಲೆ ಎಸಿಬೇಕಾಗ ಅದಕ್ಕೆ, ಬಿಟ್ಬಿಟ್ರಾಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇದು ಅಯುಕ್ತಂ, ನೀವು ಹೇಳಿದ್ದು ಸರಿಯಲ್ಲ. ಯಾವುದು ವಾಚ್ಯವಾಗಿದ್ದರೆ ಏನು ಮಾಡ್ಬೋದು? ನಾವಾಗ ಹೊಂದಿಸ್ಬೋದು, ವಾಚ್ಯವಾದಕ್ಕೆ ಹೊಂದಿಸ್ಬೋದು. ಒಂದು ಪದ ಇದು ಹೋಗಲಾರದ ಜಾಗ, ಹೋಗ್ಬೇಕು ಯಾತಕ್ಕಾಗಿದ್ರು ರೂಟ್ ಹಾಕೋದು ಮತ್ತೆ ಗೊತ್ತಾಯ್ತಾ? ಹೋಗಲಾರದ ಇಟ್ ವಿಲ್ ನಾಟ್ ದ ರೀಚ್ ದ ಡೆಸ್ಟಿನಿ ಎಂಬುದು ರೂಟ್ ಆಫ್ ಡೆಸ್ಟಿನಿ ಅಂತ ಹಾಕೋದು. ಡೆಸ್ಟಿನಿ ಇಲ್ಲದ ಮೇಲೆ ರೀಚ್ ಆದ ಬಿಯಾಂಡ್ ರೀಚ್ ಆದ ಡೆಸ್ಟಿನಿಗೆ ರೂಟ್ ಹಾಕೋದು ಅರ್ಥ ಇಲ್ಲಲ್ಲ ಅಂತ ಪ್ರಶ್ನೆ. ಈಗ ಇದು ದೊಡ್ಡವರಿಗೆ ಅರ್ಥನೇ ಆಗಲಿಲ್ಲ ಉತ್ತರ ಕೊಡಲಿಕ್ಕೆ. ಆಚಾರ್ಯ ಒಬ್ಬರೇ ವೇದವ್ಯಾಸರ ದೇವರು ಹೇಳಿದ್ದನ್ನು ಸ್ಪಷ್ಟ ಹೇಳ್ತಾರೆ ಪ್ರಶ್ನೆ ಹಾಕ್ಕೊಂಡು. ನಹಿ ತಾದೃಶಸ್ಯ, ಅವಾಚ್ಯತ್ವ ಇದೆ ಅಜ್ಞೇಯತ್ವ ಇದೆ. ಅವೇ ಅವಾಚ್ಯತ್ವ ಅಂದ್ರೇನು? ಬಿಯಾಂಡ್ ಎಕ್ಸ್ಪ್ರೆಷನ್. ಅಜ್ಞೇಯ ಅಂದ್ರೂ ಬಿಯಾಂಡ್ ನಾಲೆಡ್ಜ್. ಗಾಡ್ ಈಸ್ ಬಿಯಾಂಡ್ ನಾಲೆಡ್ಜ್ ಅಂದರೆ ವಿ ಕ್ಯಾನಾಟ್ ನೋ ಹಿಮ್ ಅಂತ ಅರ್ಥ. ನೋ ಹಿಮ್ ಅಂತ ಹೇಳೋದು ಬ್ರಹ್ಮ ಜಿಜ್ಞಾಸೆ ಮಾಡಿ ಅನ್ನೋದು. ಯಾವುದು ತಿಳಿಯೋದ ಜಿಜ್ಞಾಸೆ ಮಾಡೋದಾ? ಗೊತ್ತಿಲ್ಲದ ಬಗ್ಗೆ ಜಿಜ್ಞಾಸೆ ಮಾಡೋಣ ಅಂತ ಇಟ್ಕೊಂಡ. ಒಂದು ಎಂದೂ ಗೊತ್ತಾಗದ ವಿಚಾರದ ಬಗ್ಗೆ ಜಿಜ್ಞಾಸೆ ಮಾಡೋಣ, ಎಂದೂ ಗೊತ್ತಾಗದ ವಿಚಾರ ಮೇಲೆ ಜಿಜ್ಞಾಸೆ ಮಾಡೋದಕ್ಕೆ ಅರ್ಥನೇ ಇಲ್ಲ. ಮತ್ತು ಯಾವುದನ್ನು ಹೇಳಕ್ಕೆ ಬರೋ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗೋದು ಅರ್ಥ ಇಲ್ಲ. ಸೊ ನಿಮ್ಮ ಮಾತನ್ನೇ ವಿರೋಧ ಬರುತ್ತೆ, ಉಪನಿಷತ್ತಿನ ಮಾತಿಗೆ ವಿರೋಧ ಬರುತ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಅಯುಕ್ತಂ. ನಹಿ ತಾದೃಶಸ್ಯ ಮುಖ್ಯವೃತ್ತಿಯ ಆಗಮೋದಿತ್ವತ್ವಂ ಹರೇ ಕಾಸ್ತೇನ ಇತ್ಯತಃ ಪ್ರಾಪ್ತಂ. ಅಂಥ ಹರಿಯ ಬಗ್ಗೆ ಮುಖ್ಯವೃತ್ತಿಯಿಂದ ಆಗಮೋದಿತತ್ವ ಹೇಗೆ ಬರುತ್ತೆ? ಮುಖ್ಯವೃತ್ತಿಯಿಂದ ಸಮಗ್ರ ವೇದಗಳ ಮುಖ್ಯವೃತ್ತಿಯಿಂದ ವೇದ್ಯ, ಸಮಗ್ರ ಶಾಸ್ತ್ರದಿಂದ ವೇದ್ಯ ಅಂತೀರಿ. ವೃತ್ತಿ ಮುಖ್ಯವೃತ್ತಿಯೂ ಇಲ್ಲ, ಸಮಗ್ರ ಶಾಸ್ತ್ರವೂ ಇಲ್ಲ. ಒಂದು ಪದನು ದೇವರನ್ನ ಹೇಳೋದಿಲ್ಲ ಅಂದಮೇಲೆ ಎಲ್ಲ ಶಾಸ್ತ್ರ ದೇವರನ್ನ ಹೇಳುತ್ತೆ ಅಂತ ಹೇಗೆ ಹೇಳ್ತೀರಿ? ಯಾವ ವೇದಗಳು ದೇವರನ್ನ ಮನಸ್ಸನ್ನು ಮುಂದೆ ಹೇಳುತ್ತೆ? ಅಪ್ರಾಪ್ತ ಮನಸ್ಸಾ ಸಹ, ನಮ್ಮ ಮೈಂಡು ರೀಚ್ ಆಗೋದಿಲ್ಲ, ವರ್ಡ್ಸು ರೀಚ್ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಅವನ ಅಜ್ಞೇಯ ಅವಾಚ್ಯ. ಅಂಥವನ ಬಗ್ಗೆ ಸಮನ್ವಯಾದಿಗಳನ್ನು ಮಾಡೋದು ಜಿಜ್ಞಾಸೆ ಮಾಡೋದು ಎಂಬುದು ಅರ್ಥವಿಲ್ಲದ ವಿಚಾರ. ತೆರಪು ಇಲ್ಲಿಗೆ ಮೊದಲೇ ಸೂತ್ರಕ್ಕೆ ಸ್ಟಾಪ್ ಅಂತ ಯಾಕೆ ಅನ್ನಬಾರದು ಅಂದರೆ ಹೇಳ್ತಾರೆ, ಈಕ್ಷತೆ ಹೇ ನಾ ಶಬ್ದಂ ಇತ್ಯಾದಿ ಸೂತ್ರ ಸಪ್ತ. ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಏನಿದೆ? ಏಳು ಸೂತ್ರ ಇವೆ. ಅದು ಸಮ್ಮರಿ ಆಚಾರ್ಯ ಏನು ಮಾಡಿದ್ದಾರೆ? ಈಕ್ಷತೆಶ್ಚ ಅಂತ ಅಷ್ಟೇ ಹೇಳಿದ್ದಾರೆ. ತದರ್ಥ ಈಕ್ಷತೆಶ್ಚ ಇತಿ ಸಮಿತಿ ಆಗಮೋದಿತೋ ವಿಷ್ಣು ರೇವೇತಿ ಚ ವರ್ತತೆ. ಇಲ್ಲಿ ಅರ್ಥ ಯಥಾ ಪ್ರಕಾರ, ಸಮನ್ವಯಾದಿ ಈಕ್ಷತೆಶ್ಚ ಆಗಮೋದಿತ ವಿಷ್ಣುರೇವ ಜಿಜ್ಞಾಸ್ಯ ಅಂತಾಯ್ತು. ಏವೇತಿ ಭಿನ್ನಕ್ರಮ ಸಂಪದೇನ ಅನ್ವೇತಿ ಈಕ್ಷತೆಶ್ಚ ಸಮನ್ವಯಾದೀಕ್ಷತೆಶ್ಚ ಪೂರ್ಣ ಮೇನ್ಮ ವಿಷ್ಣುರೇವ ವಿಜಿಜ್ಞಾಸ್ಯ. ಏವ ಇದೆಯಲ್ಲ ಅದನ್ನು ಮತ್ತೆ ಜೋಡಿಸ್ಕೋಬೇಕು ಅಂತ ಹೇಳ್ತಾರೆ, ಅಲ್ಲೆಲ್ಲ ಜೋಡಿಸ್ಕೊತಾರೆ ಹೋಗ್ತಿರ್ಬೇಕು ಅದನ್ನು. ಏವೇತಿ ಭಿನ್ನಕ್ರಮ ಸಂಪದೇನ ಅನ್ವೇತಿ, ಈ ಭಿನ್ನಕ್ರಮದಲ್ಲಿ ಇಲ್ಲಿ ಸಮ್ಮನ್ನ ಪದಲ್ಲಿ ಸೇರಿಸ್ಕೋಬೇಕು. ಹೇಗೆ ಅಂದರೆ, ಈಕ್ಷತೆ ಹೇ ಈ ಕ್ಷಣಾತ್ ತಸ್ಯ ಅಸಂಬದ್ಧ ಸ್ಯಾ ಹೇತುತ್ವಾತಿ ಅಯೋ ಯೋಗ್ಯತೆಯ ಈಕ್ಷಣೀಯತ್ವಾತಿ ಲಭ್ಯತೆ ತಥಾಚ ಈಕ್ಷಣೀಯತ್ವಾತ್ ಜ್ಞಾನ ವಿಷಯತ್ವಾತ್ ಸಮ್ಯಗೇವ ಮುಖ್ಯವೃತ್ತೈವ ಆಗಮೋದಿತೋ ವಿಷ್ಣು ನತು ಲಕ್ಷಣಾದಿನ ಅನವಸ್ಥಾನಾದಿತ್ಯರ್ಥ ಆಗಮೈಕಜನ್ಯ ಜ್ಞಾನ ವಿಷಯತ್ವಸ್ಯ ಮುಖ್ಯವೃತ್ತಿಯ ತದುದಿತತ್ವಂ ವಿನಾ ಅಯೋಗಾದಿತಿ ಭಾವ. ಒಂದು ಪ್ರಶ್ನೆ ಉತ್ತರ ಈಗ ಏನದು? ಮುಂದೆ ಹೇಳ್ತಾರೆ ಈಕ್ಷತೇರ್ ನಾ ಶಬ್ದಂ ಸೂತ್ರ. ಈಕ್ಷತೇರ್ ನಾ ಶಬ್ದಂ, ಪರಮಾತ್ಮ ಈ ಕ್ಷಣ. ಈ ಕ್ಷಣ ಅಂದ್ರೇನು? ವಿಚಾರ, ವಿಚಾರಕ್ಕೆ ಗೋಚರನಾಗುತ್ತಾನೆ ಅಂತ ಇದೆ. ಈಗ ಇನ್ನೊಂದು ಕಡೆ ಇದೆ ಈ ಪರಮಾತ್ಮ ವಿಚಾರ. ಇಲ್ಲೇನು ಹೇಳಿತೋ ಯಥೋವಾಚೋರಿ ವರ್ತ ಅಂತ ಹೇಳಿಬಿಡ್ತು. ಇನ್ನೊಂದು ಕಡೆ ಹೇಳ್ತಾ ಇದೆ ಪರಮಾತ್ಮನ ವಿಚಾರಕ್ಕೆ ಸಿಗ್ತಾನೆ ಅಂತ ಹೇಳಿತು. ಎರಡು ಸೇರಿಸ್ಬೇಕೀಗ. ಪರಮಾತ್ಮ ಬಿಯಾಂಡ್ ಎಕ್ಸ್ಪ್ರೆಷನ್ ಅಂತ ಒಂದು ಕಡೆಗೆ, ಆಲ್ ಎಕ್ಸ್ ವರ್ಲ್ಡ್ಸ್ ಎಕ್ಸ್ಪ್ರೆಸ್ ಸಿಮ್ ಓನ್ಲಿ ಅಂತ ಇನ್ನೊಂದು ಕಡೆಗೆ. ಎರಡು ವಾಕ್ಯ ಕೂಡಿಸ್ಬೇಕೀಗ. ಅವ್ರೇನು ಮಾಡ್ತಾರೆ? ಒಂದು ಹೇಳಿ ಒಂದು ಬಿಟ್ಬಿಡ್ತಾರೆ. ಒಂದು ತತ್ವವೇದಕನ ಅತತ್ವವೇದಕ, ಎರಡು ಹಾಗೆ ಮಾಡಬಾರದು. ಇದು ಸರಿ ಅದು ಸರಿ, ದೇವರನ್ನು ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಸರಿ, ದೇವರನ್ನು ತಿಳ್ಕೊಳ್ಳೇಬೇಕು. ಇನ್ನೊಂದು ನೋಡೋದಕ್ಕೆ ಏನನ್ನಿಸುತ್ತದೋ ಕಾಂಟ್ರಡಿಕ್ಷನ್ ಅಲ್ಲ ಅಂತ ತೋರಿಸ್ತಾರೆ. ಈಗ ಹೇಗೆ ಅಂತ ತೋರಿಸ್ತಾರೆ. ಎಲ್ಲಿ ಎಲ್ಲೆಲ್ಲಿ ಯೋಗ್ಯನೋ ಅಲ್ಲಿ ನಾವು ಮಾಡ್ಕೊಳ್ಳೇಬೇಕು. ಎಲ್ಲೆಲ್ಲಿ ನಮಗೆ ಅವಶ್ಯ ಅನ್ನಿಸ್ತದೋ ಅಲ್ಲಿ ಸೇರಿಸ್ಕೊಳ್ಳೇಬೇಕದ. ತಸ್ಯ ಅಸಂಬದ್ಧಸ್ಯ ಅಹೇತುತ್ವಾದಿ ಅಹೇತುತ್ವಾತ್ ಯೋಗ್ಯತೆಯ ಈಕ್ಷಣೀಯತ್ವಾತಿ ಲಭ್ಯತೆ. ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಜಿಜ್ಞಾಸ ಮಾಡಬೇಕು ಅಂತ ಹೇಳಿದ ಮೇಲೆ ಅವನು ಎಂದೂ ಕೂಡ ತಿಳಿದಕ್ಕೆ ಅಸಾಧ್ಯನಾಗಿದ್ದರೆ ಆ ಪದ ಹೇಳ್ತಾನೆ ಇರಲಿಲ್ಲ. ಆ ಪದ ಹೇಳಿದ್ದಕ್ಕೆ ಏನು ಗೊತ್ತಾಗ್ತಾ ಇದೆ? ತಿಳಿಲಕ್ಕೆ ಅರ್ಹನಾಗಿದ್ದಾನೆ, ತಿಳಿಯಲು ಪಡ್ತಾನೆ ಕೂಡ ಅಂತ ಸೇರಿಸ್ಕೋಬೇಕದು. ಹೇಗೆ ಅಂತ ಹೇಳ್ತಾರೆ ಈಗ. ತಥಾಚ ಈಕ್ಷಣೀಯತ್ವಾತ್ ಜ್ಞಾನ ವಿಷಯತ್ವಾತ್ ಸಮ್ಯಗೇವ ಮುಖ್ಯ ವೃತ್ತೈವ ಆಗಮೋದಿತೋ ವಿಷ್ಣು. ಜ್ಞಾನಕ್ಕೆ ವಿಷಯನಾಗ್ತಾನಾದ್ದರಿಂದ ಸರಿಯಾದ ರೀತಿಯಲ್ಲಿ ಸಮಸ್ತ ಶಾಸ್ತ್ರಕ್ಕೂ ಕೂಡ ಮುಖ್ಯ ವೃತ್ತಿಯಿಂದ ಆಗಮೋದಿತತ್ವ ವಿಷ್ಣುವಿಗಿದ್ದೇ ಇದೆ. ಅವರೇನು ಮಾಡಿದರು? ಒಂದು ಐಡಿಯಾ ಮಾಡಿದರು, ಇನ್ನೊಂದು ಥರ ಬೇರೆ ಯೋಚನೆ ಮಾಡಿದರು. ಓ, ವಿಷ್ಣು ವಾಚ್ಯನಲ್ಲ ಲಕ್ಷ್ಯ ಅಂತ ಮಾಡಿದರು. ವಾಚ್ಯನಲ್ಲ ಲಕ್ಷ್ಯ, ಹಿಂದೆ ಹೇಳಿದೆ ಇದು ಗಂಗಾ ಅದು ವಾಚ್ಯ. ಗಂಗಾ ಶಬ್ದ ಗಂಗಾ ಪ್ರವಾಹ ಅಂದರೆ ಏನರ್ಥ? ಅದಕ್ಕೆ ವಾಚ್ಯ ಅಂತ. ಗಂಗಾ ಶಬ್ದದಿಂದ ಗಂಗಾ ನದಿ ವಾಚ್ಯವಾಗಿದೆ, ಇದು ವಾಚ್ಯ. ಇನ್ನೊಂದಿದೆ ಗಂಗಾಯಾಮ್ ಘೋಷ, ಗಂಗೆಯಲ್ಲೇ ಹಳ್ಳಿ ಇದೆ. ಗಂಗಾಯಾಮ್ ಘೋಷ ಅಂದರೆ ಶಬ್ದ ಅಲ್ಲ, ಅಲ್ಲಿ ಘೋಷ ಅಂದರೆ ಹಳ್ಳಿ. ಘೋಷಯಾತ್ರ ಅಂತ ಹೇಳ್ತಾರಲ್ಲ ಅಲ್ಲಿ ಘೋಷ ಬಂದಾಗ ಗಂಗೆ ಗಂಗಾಯಾಮ್ ಘೋಷ, ಗಂಗೆಯಲ್ಲೇ ಹಳ್ಳಿ ಇದೆ. ಗಂಗೆಯಿಂದ ಗಂಗೆ ಅರ್ಥ ಆಗಲಿ ಪ್ರಾಬ್ಲಮ್ ಇಲ್ಲ, ಗಂಗೆಯಲ್ಲಿ ಹಳ್ಳಿ ಆಗಿರುತ್ತೆ. ಮತ್ತೆ ಯಾ ಪ್ರವಾಹದಲ್ಲಿ ಹಳ್ಳಿ ಇದ್ರೆ ಏನಾಗಿರುತ್ತೆ? ಆಗಲೇ ಎಂದೋ ಒಮ್ಮೆ ಪ್ರವಾಹ ಬಂದರೆ ಕೊಚ್ಕೊಂಡು ಹೋಗುತ್ತೆ. ಯಾವಾಗಲೂ ಪ್ರವಾಹದಲ್ಲಿದ್ದರೆ ಇರಲ ಸಾಧ್ಯನೇ ಇಲ್ಲ. ಆಗೇನು ಮಾಡಬೇಕು? ಹೇಳಿದವರು ಭಾರಿ ಅಥೆಂಟಿಕ್ ಪರ್ಸನ್, ಗಂಗೆಯಲ್ಲಿ ಹಳ್ಳಿ ಇದೆ ಅಂತೇಳಿ. ಆದರೆ ಗಂಗೆಯಲ್ಲಿ ಹಳ್ಳಿರೋ ಚಾನ್ಸೇ ಇಲ್ಲ. ಅವಾಗ ಏನು ಮಾಡಬೇಕು ಅಂದರೆ ಲಕ್ಷಾರ್ಥ ಮಾಡಬೇಕು. ಲಕ್ಷಾರ್ಥ ಅಂದ್ರೇನು? ಗಂಗಾತೀರೇ ಘೋಷ ಅಂತ ಅರ್ಥ. ಗಂಗಾತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಇವ್ರ ವಾಕ್ಯ ಇರೋದೇನಂತ? ಗಂಗೆಯಲ್ಲಿ ಹಳ್ಳಿ ಇದೆ. ಅರ್ಥ ಏನದಕ್ಕೆ? ಗಂಗಾತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಈ ರೀತಿ ಅರ್ಥ, ಇದು ಲಕ್ಷಾರ್ಥ ಅಂತ ಕರೀತಾರೆ. ಸೊ ಗಂಗಾ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತ ಅರ್ಥ ಆಗ ಹಾಗೆ ಇಲ್ಲಿ ಗಂಗಾ ಪ್ರವಾಹ ಅಂತ ಅರ್ಥ ಮಾಡಬಾರದು. ಗಂಗಾ ಶಬ್ದ ಇದೆ, ಗಂಗಾ ಶಬ್ದ ಇದ್ರೂ ಕೂಡ ಗಂಗಾ ಶಬ್ದ ಗಂಗಾ ಅಂತ ಅರ್ಥ ಅಲ್ಲ, ಗಂಗಾ ತೀರ ಅಂತ ಅರ್ಥ. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಅಲ್ಲ, ಅರ್ಥ ಆಯ್ತಾ? ಈಗ ಸಗುಣ ಬ್ರಹ್ಮ ಅಂತ ಅರ್ಥ. ಈ ಬ್ರಹ್ಮ ಲಕ್ಷ, ಅವನು ವಾಚ್ಯ ಅವನು ಲಕ್ಷ ಅಂತ ಯಾಕೆ ಹೇಳಬಾರ್ದು? ಇದು ಅವ್ರ ವಾದ. ಈ ರೀತಿ ಮಾಡಕೂಡ್ದು ಅಂತೇಳಿ ಆ ಸರಿ ಲಕ್ಷ ಅರ್ಥ ಅಂದ್ರೆ ಹಾಗೆ ಅವನು ಬ್ರಹ್ಮ ವಾಚ್ಯನಲ್ಲ ಲಕ್ಷ ಅಂತ ಒಟ್ಟು ತೀರ್ಮಾನ ಅವರು. ಬ್ರಹ್ಮ ವಾಚ್ಯನಲ್ಲ ಲಕ್ಷ, ಯಾಕೆ ವಾಚ್ಯನಾದ ಸಾಧ್ಯತೆನೇ ಇಲ್ಲ. ಪ್ರಶ್ನೆ ಹೇಳ್ತಾರೆ, ದಡ್ಡ ಒಂದು ವಸ್ತು ಲಕ್ಷ ಆಗ್ಬೇಕಾದ್ರೆ ಮೊದ್ಲು ಏನಾಗಿರ್ಬೇಕದು? ವಾಚ್ಯವಾಗಿರಲೇಬೇಕು. ವಾಚ್ಯವಾದ ಮೇಲೆ ಲಕ್ಷ ಆಗಬಹುದೇ ಹೊರತು ಬರೀ ಲಕ್ಷ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಗಂಗಾಯಾಮ್ ಘೋಷ ವಾಕ್ಯನೇ ತಗೋಬೇಡ. ಗಂಗಾ ಶಬ್ದಕ್ಕೆ ಏನಂತ ಅರ್ಥ ಮಾಡಿದ್ರಿ? ಗಂಗಾ ತೀರ ಅಂತ ಮಾಡಿದ್ರಿ. ಸೊ ಗಂಗಾ ತೀರ ಅಂಬುದು ಏನಾಯ್ತಾಗ ವಾಚ್ಯ ಅರ್ಥ ಅಲ್ಲ ಲಕ್ಷ್ಯ ಅರ್ಥ. ಆದರೆ ಗಂಗಾ ತೀರ ಎಂಬ ಶಬ್ದದಿಂದ ಗಂಗಾ ತೀರ ವಾಚ್ಯ, ಆಮೇಲೆ ಲಕ್ಷ್ಯ ಆಯ್ತು ಅಷ್ಟೇ. ಗಂಗಾ ತೀರ ಶಬ್ದ ಗಂಗಾ ತೀರ ಅಂತ ಅರ್ಥನೇ ಇಲ್ಲದೆ ಹೋಗಿದ್ರೆ ಗಂಗಾ ಶಬ್ದ ಏನಾಗ್ತಿರ್ಲಿಲ್ಲ, ಅದು ಲಕ್ಷ್ಯನೂ ಆಗ್ತಿರ್ಲಿಲ್ಲ. ಗೊತ್ತಾಯ್ತಾ? ಸ್ಪಷ್ಟ ಯಾವುದೇ ಒಂದು ಶಬ್ದ. ಸೊ ಗಂಗಾ ಶಬ್ದ ಗಂಗಾ ತೀರ ವಾಚ್ಯವಾಗಬೇಕಾದ್ರೆ ಗಂಗಾತೀರ ಶಬ್ದದಿಂದ ಗಂಗಾ ತೀರ ವಾಚ್ಯವಾಗಿದೆ, ಇಲ್ಲದೆ ಹೋದ್ರೆ ಗಂಗಾ ಶಬ್ದದಿಂದನೂ ಲಕ್ಷ್ಯವಾಗ್ತಿರಲಿಲ್ಲ. ದೇರ್ ಫೋರ್ ಬ್ರಹ್ಮ ಲಕ್ಷ್ಯ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕು? ಅವನು ವಾಚ್ಯನಾಗಿರಲೇಬೇಕು. ಇದು ವಾದ. ಅವರಿಗೆ ಇದು ತಲೆಗೆ ಹೋಗೋದಿಲ್ಲ ಇವೆಲ್ಲ ಅವರಿಗೆ, ಯಾಕಂದ್ರೆ ಹೋಗೋ ವಿಚಾರಗಳು ಅವರಿಗಿಲ್ಲ. ಇದು ಸರಿಯಾದ ದಾರಿ ಹೇಳಿದರೆ ಇವ ದಾರಿ ತಪ್ಪೋರಿಗೆ ತಿಳಿಸೋದೇ ಇಲ್ಲ, ಆದ್ದರಿಂದ ಅವ್ರು ಅರ್ಥ ಮಾಡೋದಿಲ್ಲ. ಈಗ ಸಿಂಪಲ್ ಅರ್ಥ ಇದೆ. ನಮ್ಮಲ್ಲ ಪದ ಇದೆ, ಆಕೆ ಯಾಕೆ ಸುಮ್ಮನೆ ಅಷ್ಟ ಗಲಾಟೆ ಮಾಡಿದ್ರ ಬದಲು ಗಂಗಾ ತೀರದಲ್ಲಿ ಹಳ್ಳಿ ಇದೆ ಹೇಳಬಾರದೆ, ಗಂಗಾ ಎಂಬ ಯಾಕೆ ಹೇಳಬೇಕು ಅಂದರೆ ಒಂದು ಕಾರಣ ಇದೆ. ಆ ರೀತಿ ಮಾತಾಡೋದಕ್ಕೆ ಎಲ್ಲ ಕಡೆ ಉಪಯೋಗ. ನಾವು ಸರ್ಕಲ್ಲಲ್ಲೇ ಮನೆ ಗುರ್ತು ಹೇಳಬೇಕಾದ್ರೆ ಸರ್ಕಲ್ ಅಲ್ಲೇರ ಮನೆ ಅಂದ್ಬಿಡ್ತಾ, ಸರ್ಕಲ್ ಮನೆ ಇದ್ರೆ ಗತಿ ಏನಾಗ್ಬೇಕು ಗೊತ್ತಾಯ್ತು. ಸರ್ಕಲ್ ಹತ್ತಿರ ಇದ್ದರೆ ತಡ್ಕೊಳ್ಳೋದು ಕಷ್ಟ, ಸರ್ಕಲ್ ಎಲ್ಲ ಮನೆ ಮೇಲೆ ಹೋಗುತ್ತೆ ಅಂತ ಆಗುತ್ತೆ ಅಷ್ಟೆ. ಅಲ್ಲ ಅಂದ್ರೆ ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅಂತ ಅರ್ಥ ಆಯ್ತಾ, ಈಗ ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅನ್ನೋದಕ್ಕೆ ಸರ್ಕಲ್ಲಲ್ಲೇ ಮನೆ ಅಂತ ಹೇಳ್ಬಿಡ್ತಾ. ಅಲ್ಲಿಗೆ ಒಂದು ಕಿಲೋಮೀಟರ್ ಇರುತ್ತೆ ಪಾಪ, ಅದಕ್ಕೆ ಇವ್ರು ನಂಬ್ಕೊಂಡು ಒಂದು ಕಿಲೋಮೀಟರ್ ಹೋಗ್ತಿರ್ಬೇಕು. ಆಮೇಲೆ ಅದು ಅವ್ರ ಉದ್ದೇಶ ಏನು ಅಂದ್ರೆ ಲ್ಯಾಂಡ್ ಮಾರ್ಕ್ ಕರೆಕ್ಟಾಗಿ ಅರ್ಥ, ಆದಷ್ಟು ತುಂಬ ದೂರ ಹುಡುಕ್ಬೇಡಿ, ಹತ್ತಿರದಲ್ಲೇ ಇದೆ. ವೆರಿ ಕ್ಲೋಸ್ ಎಂಬ ಅರ್ಥ ಬರಬೇಕಾದ್ರೆ ಅಲ್ಲೇ ಸರ್ಕಲ್ ಒಳಗೆ ಅಂತ ಹೇಳ್ಬಿಡ್ತಾ, ಸರ್ಕಲ್ ಒಳಗಡೆ, ಸರ್ಕಲ್ ಕೂಡ ಸರ್ಕಲ್ ಒಳಗಡೆ ಇದೆ ಅಂತ ಹೇಳ್ತಾನೆ. ಅದು ಪದ್ಧತಿ ಹೇಳೋದು. ಇದರಿಂದ ಏನಾಯ್ತು ಕೇಳೋನಿಗೆ, ಅವನಿಗೂ ಗೊತ್ತು ಸರ್ಕಲ್ ಇಲ್ಲ ಚಾನ್ಸ್ ಇಲ್ಲ ಅಂತ ಗೊತ್ತು ಅವನಿಗೆ. ಸೊ ವೆರಿ ಕ್ಲೋಸ್ ಇದೆ ಸರ್ಕಲ್, ಆದ್ರಿಂದ ಹುಡುಕೋ ಸುಲಭ. ಯಾವುದಕ್ಕೆ ಅಲ್ಲ, ಯಾವ್ದು ರೂಢಿ ಅಲ್ಲ, ಅದು ರೂಢಿ ಅಲ್ಲ, ಇದು ಲಕ್ಷಣ ಅಲ್ಲ, ಇದರ ಲಕ್ಷಾರ್ಥನೇ ಇದು. ಇದಕ್ಕೆ ಲಕ್ಷಣ ಅಂತ ಹೇಳಿದ್ರು ರೂಢಿ ಯಾವಾಗಾದ್ರೆ ಪಂಕಜ ಶಬ್ದಕ್ಕೆ ಯೋಗಿಕ ಅರ್ಥ ಬೇರೆ ಇದ್ರು ಕೂಡ ಕಮಲ ಅಂಬೋದು ಅರ್ಥ, ಅದಕ್ಕೇನದು ರೂಢಿ ಅನ್ಬೇಕು. ಇದು ರೂಢಿ ಅಲ್ಲ, ಇದು ಏನರ್ಥ, ಇದು ಇಂಪ್ಲಾಯ್ಡ್ ಮೀನಿಂಗ್, ಲಕ್ಷ್ಯಾರ್ಥ ಇದು. ಇನ್ನೊಂದು ಸ್ವಾರಸ್ಯ ಇದೆ, ಗಂಗಾ ತೀರದಲ್ಲೇ ಗಂಗೆಯಲ್ಲೇ ಹಳ್ಳಿ ಇದೆ ಅಂತ ಹೇಳಿದ್ರೆ ನಮ್ಗೆ ಎರಡು ಗೊತ್ತಾಗುತ್ತೆ. ವೆರಿ ಕ್ಲೋಸ್ ಟು ದಿ ರಿವರ್, ನಮ್ಗೆ ಇಲ್ಲಿ ಅರ್ಥ ಆಗಿದೆ. ಹರಿದ್ವಾರಕ್ಕೆ ಹೋಗ್ಬೇಕು ನಿಮಗೆ, ಕೆಲವು ಛತ್ರದಲ್ಲಿ ಒಳಗೆ ಬರುತ್ತೆ ನೀರು, ಅವ್ರು ಯಾವ ಸ್ನಾನಕ್ಕೆ ಏರ್ಪಾಟ್ ಮಾಡಿರ್ತಾರೆ ಅಂದರೆ ಛತ್ರದಲ್ಲಿ ಅಲ್ಲೇ ಸ್ನಾನ ಮಾಡಿಬಿಡು, ಅಲ್ಲೇ ಮೆಟ್ಲಿರುತ್ತೆ, ಇದನ್ನ ಹಾಕ್ಬಿಟ್ಟಿರ್ತಾನೆ ಎಲ್ಲ ಫಸ್ಟ್ ಕ್ಲಾಸಾಗಿ. ಅವನು ಏನು ಹಾಕಿರ್ತಾನೆ, ಏನು ಹೇಳ್ತೀವಿ ಅದಕ್ಕೆ, ಹಾಂ ಮೆಷೆಲ್ಲ ಹಾಕ್ಬಿಟ್ಟಿರ್ತಾನೆ, ಅದು ಸೇಫ್, ಅದು ಮುಂದೆ ಬೀಳೋದೇ ಇಲ್ಲ ಇವರು. ಅದು ಎಷ್ಟು ಬೇರೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ಬೋದು. ಗಂಗಾ ಗಂಗೆಯಲ್ಲೇ ಇದ್ದಾಗಿರುತ್ತೆ ಹೆಚ್ಚು ಕಡೆ, ಆ ಐಡಿಯಾ ಬರೋದು ಯಾವಾಗ, ಅವಾಗ ಅರ್ಥ ಆಗುತ್ತೆ, ಇಲ್ಲರೂ ಅರ್ಥ ಆಗೋದಿಲ್ಲ. ಕಿಲೋಮೀಟರ್ ಗಟ್ಟಲೆ ಇದ್ರೂ ಹೇಳಿದ ಸಂಭವ ಇರಬೇಕಾದ್ರೆ ಅಲ್ಲಿದ್ದ ಬಿಟ್ಟಾಗ ಎಲ್ಲರೂ ಇಳ್ಕೊಂಡು ಬೇರೆ ಕಡೆ ಹೋಗ್ಬೇಕಾಗಿಲ್ಲ ಸ್ನಾನಕ್ಕೆ, ಅಲ್ಲೆಲ್ಲ ಸ್ನಾನ ಮುಗಿಸ್ಕೊಂಡ್ಬಿಡ್ಬೋದು, ಅಷ್ಟು ಕ್ಲೋಸ್ ಆಗಿರುತ್ತೆ. ಅರ್ಥ ಬರೋದಕ್ಕೋಸ್ಕರ ಗಂಗೆಯಲ್ಲಿ ಅಂತ ಹೇಳಿದರು. ಇನ್ನೊಂದು ಅರ್ಥ ಏನಂದರೆ ಬೇಸಿಗೆಯಲ್ಲಿ ಹೋಗ್ತಾ ಇದ್ದಾರೆ, ಯೋಚನೆ ಮಾಡಬೇಡ, ಗಂಗೆಯಲ್ಲೇ ಹಳ್ಳಿ ಇದೆ ಅಂದರೆ ಆರಾ ಒಳ್ಳೆ ಕ್ಲೋ ಇದಾಗಿ ಕಾ ತಂಪಾಗಿರುತ್ತೆ, ಇನ್ನೊಂದು ಅರ್ಥ ತಂಪಾಗಿರುತ್ತೆ, ಆ ಅರ್ಥನೂ ಬಂತು ಅದರಿಂದ. ಇನ್ನೊಂದು ಅರ್ಥ, ಗಂಗಾ ಅತ್ಯಂತ ಪವಿತ್ರವಾದ್ದರಿಂದ ಪವಿತ್ರ ಅಲ್ಲೇ ಮನೆಯಲ್ಲಿ ಹೋಮ ಕೂಡ ಮಾಡ್ಕೋಬೋದು. ಅಲ್ಲೇ ನೀವು ಗಂಗಾ ತೀರದಲ್ಲಿ ಇರೋದ್ರಿಂದ ಹೋಮ ಆಗಿ ಎಲ್ಲ ಪುಣ್ಯಕಾರ್ಯಲ್ಲ ಮಾಡ್ಕೋ, ದೇವ್ರ ಪೂಜೆ ಎಲ್ಲ ಮುಗಿದೋಗ್ಬಿಡುತ್ತೆ. ಅಂದರೆ ಎಷ್ಟಿದೆ, ವೆರಿ ಕ್ಲೋಸ್ ಅರ್ಥ, ತಂಪಾಗಿರುತ್ತೆ ಅರ್ಥ, ಪ್ಯೂರ್ ಆಗಿರುತ್ತೆ ಅರ್ಥ. ಇಷ್ಟೆಲ್ಲ ಬಿಡಿಸಿ ಹೇಳೋದಕ್ಕಿಂತ ಗಂಗಾ ಆಯಾಮ ಘೋಷ ಹೇಳ್ಬಿಟ್ಟು ಎಲ್ಲ ಬಂದೋಯ್ತು. ಅಂದರೆ ಲಕ್ಷ್ಯಾರ್ಥ ಹೇಳೋದಕ್ಕೊಂದು ಪರ್ಪಸ್ ಇದೆ. ಮುಖ್ಯಾರ್ಥ ಬಾಧೆ ರೂಢಿತೋ ಅಥ ಪ್ರಯೋಜನ ಲಕ್ಷಣ ಅಂತ ಅದಕ್ಕೆ ನಿಯಮ. ಮುಖ್ಯಾರ್ಥ ಬಾಧೆ ತದ್ಯೋಗೆ ರೂಢಿತೋ ಅಥ ಪ್ರಯೋಜನಾತ್ ಲಕ್ಷಣ ಅಂತ ಡೆಫಿನೇಷನ್ ಉಪಯೋಗಿಸ್ಬೇಕಾದ್ರೆ. ಅಂದರೆ ಮುಖ್ಯ ಅರ್ಥ ಕೊಡಲಿಲ್ಲ, ಗಂಗಾಯಾಮ ಘೋಷ ಅಂದರೆ ಗಂಗಾ ಪ್ರಭಾವ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಆದರೆ ತದ್ಯೋಗೆ ಕೂಡ್ಸಕ್ಕೆ ಬರುತ್ತೆ, ಯಾವ ರೀತಿ ತೀರ ಅಂತ ಅರ್ಥ ಮಾಡಿಬಿಟ್ರೆ ಅದು ಉಪಯೋಜನ ಪ್ರಯೋಜನ ಅಂತಿದೆ. ಆಮೇಲೆ ರೂಢಿ ಇದೆ, ಇದು ರೂಢಿ ಅಲ್ಲ, ಆ ರೀತಿ ಅರ್ಥ ಮಾಡೋ ರೂಢಿ ಇದೆ. ಅರ್ಥ ಆಯ್ತಾ, ಈಗ ಅರ್ಥ ಮಾಡೋ ರೂಢಿ ಇದೆ ಹೊರತು ಗಂಗಾ ಗಂಬಾ ಅಂಬೋದು ಡೈರೆಕ್ಟ್ ಅರ್ಥ. ಆದರೆ ಗಂಗಾ ತೀರ ಅಂತ ಅರ್ಥ ಮಾಡಿ ಗೊತ್ತಾಯ್ತಾ, ಆ ಪದನ ಮ್ಯಾನೇಜ್ ಮಾಡೋದಕ್ಕೆ ಒಂದು ದಾರಿ ಇದೆ. ಅದಕ್ಕೇನರ್ಥ, ಒಂದು ಪ್ರಯೋಜನ, ಒಂದು ರೂಢಿ. ರೂಢಿಯಲ್ಲಿ ಹೇಳೋದು ಬರುತ್ತೆ, ಸರ್ಕಲ್ನಲ್ಲೇ ಮನೆ ಇದೆ, ರೂಢಿ ಆಗೋಗ್ಬಿಟ್ಟಿದೆ. ಆಗಲಿ ಕ್ಲೋಸ್ಗೆ ಬರ್ತಿದ್ರೆ ಹೇಳಿ ಅಭ್ಯಾಸ, ಕೇಳಿನ ಅಭ್ಯಾಸ ಎಲ್ರಿಗೂ ಕೂಡ. ಆ ಥರ ರೂಢಿ ಇರೋದ್ರಿಂದ ಅಥ ಪ್ರಯೋಜನ ಲಕ್ಷಣ, ಎಲ್ಲರೊಂದಿರ ರೂಢಿ ಇರಬೇಕು, ಪ್ರಯೋಜನ ಇರಬೇಕು, ಇಲ್ಲದ್ರೆ ಲಕ್ಷ್ಯಾರ್ಥ ಉಪಯೋಗಿಸ್ಲಿಕ್ಕೆ ಹೋಗ್ಬಾರ್ದು ಲಕ್ಷಣ ವೃತ್ತಿನ. ಇದು ನಿಯಮ, ಇದು ಇದೆಲ್ಲ ಬಿಟ್ಬಿಟ್ಟು ತಲೆ ತೋಚಿದ ಅರ್ಥ ಬರೀತಾರೋ. ಬ್ರಹ್ಮ ವಾಚ್ಯನಲ್ಲ ಅವ್ರ ವಾದ, ಬ್ರಹ್ಮ ವಾಚ್ಯನಲ್ಲ ಅಂತಾನೆ ಅವ್ರ ವಾದ. ಬ್ರಹ್ಮ ವಾಚ್ಯನಲ್ಲದ ಹೋದ್ರೆ ಜಿಜ್ಞಾಸೆ ಮಾಡೋದಕ್ಕೆ ಅರ್ಥನೇ ಇಲ್ವಲ್ಲ. ಹಾಗಿದ್ರೆ ಉಪನಿಷತ್ತು ವೇದ ಬ್ರಹ್ಮಪರ ಅಂತ ಹೇಳೋದು, ವೇದಗಳು ಬ್ರಹ್ಮಪರ, ಬ್ರಹ್ಮ ವಾಚ್ಯನಲ್ಲ, ವಾಚ್ಯನದ ಪರ ಅಂದ್ರೆ ಏನರ್ಥ ಅದಕ್ಕೆ? ಅದಕ್ಕೆ ಆಚಾರ್ಯ ಸಿಂಪಲ್ ಆಗಿ ಅರ್ಥ ಹೇಳ್ತಾರೆ. ಮುಂದೆ ಏನು ತೀರ್ಮಾನ ಅಂದ್ರೆ, ಬ್ರಹ್ಮ ವಾಚ್ಯನಲ್ಲ ಅಂದ್ರೆ ಟೋಟಲಿ ವಾಚ್ಯನಲ್ಲ, ವಾಚ್ಯ ಅಂದ್ರೆ ಟು ಸೆಮ್ ಎಕ್ಸ್ಟೆಂಟ್ ವಾಚ್ಯ, ಎರಡು ಸರಿ ಹೋಯ್ತಾ ಗೊತ್ತಾಯ್ತಾ. ಸಾಕಲ್ಲೇನ ಅವೇದ್ಯ ಮತ್ತು ಯಥಾಯೋಗ್ಯವಾಗಿ ವೇದ್ಯ, ಯಥಾಯೋಗ್ಯವಾಗಿ ವೇದ್ಯ, ಸಾಕಲ್ಲೇನ ಅವೇದ್ಯ. ಸಮುದ್ರದಲ್ಲಿ ಸಮುದ್ರಕ್ಕೆ ಹೋಗ್ಲಿಕ್ಕೆ ಬರೋ ಸ್ನಾನ ಮಾಡೋದು ಹೇಗೆ, ದಾಟಿ ಹೋಗ್ಬಿಟ್ರೆ ಸಮುದ್ರ ಹೇಗಾಗುತ್ತದೆ? ಸೊ ಸಮುದ್ರ ದಾಟಕ್ಕೆ ಬರೋದಿಲ್ಲ ಅಂಬುದು ಹೌದು, ಅದು ರೀಚಬಲ್ ಹೌದು, ನಾಟ್ ರೀಚಬಲ್ ಹೌದು. ರೀಚಬಲ್ ಆದ್ರಿಂದ ಬಹುಶಃ ಯಾವುದೇ ಸರೋವರಕ್ಕಿಂತ ಈಜಿಲಿ ರೀಚಬಲ್ ಅದು, ನಿಂತ್ಕೊಂಡ್ರೆ ಬಂದೇ ಬಿಡುತ್ತೆ ಹತ್ರ, ಅದು ಬಾವಿಗೆ ಹಾಗೆಲ್ಲ ಬರೋದಿಲ್ಲ, ಅಲೆ ಬಿಡಿ ಇದ್ದಲ್ಲೇ ಬಂದು ಹೋಗ್ಬಿಡುತ್ತೆ, ಮೈ ಮೈನ ಸ್ನಾನ ಮಾಡಿಸಿ ಹೋಗ್ಬಿಡುತ್ತೆ. ಅಷ್ಟು ಸುಲಭ, ಆದರೆ ಮುಂದೆ ಹೋದ್ರೆ ಅಷ್ಟೇ ಕಷ್ಟ, ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಅದು ಗಮ್ಯನ ಹೌದು, ಅಗಮ್ಯನ ಹೌದು. ಸಮುದ್ರದಲ್ಲಿ ಹೋಗ್ಲಕ್ಕೂ ಬರುತ್ತೆ, ಹೋಗದೆ ಇರೋದಕ್ಕೂ ಬರುತ್ತೆ, ಎರಡೂ ಇದೇ ಇಲ್ಲ. ಈಗ ಆ ರೀತಿ ದೇವರಿದ್ದಾನೆ. ಇದೇನಿದು ಜಲನಿಧಿ, ಆತ ಗುಣನಿಧಿ. ಜಲನಿಧಿ ಹೇಗೆ ಸಾಕಲ್ಲೇನ ಅಗಮ್ಯನೋ, ಗುಣನಿಧಿ ಆದ ಪರಮಾತ್ಮನ ಸಾಕಲ್ಲೇನ ಅಗಮ್ಯ. ಯಾತಕ್ಕೆ ನಾವು ಗುಣನಿಧಿಗಳಲ್ಲ, ಆದ್ರಿಂದ ಅವನ ಅರ್ಥ ಮಾಡ್ಕೊಳ್ಳೋ ಕೈಲಿ ಆಗೋದಿಲ್ಲ. ಒಬ್ಬ ಪ್ರೊಫೆಸರ್ನ ಪರಿಚಯ ಮಾಡಿಕೊಳ್ಳೋ ಯಾರನ್ನು ಕೂಡಿಸ್ಬೇಕಲ್ಲಿ, ಇನ್ನೊಬ್ಬ ಆ ಕ್ಯಾರಿ ಬರ್ ಕೂಡಿಸ್ಬೇಕು. ಅಂಥವ್ರು ಇಲ್ಲ, ಆದ್ರಿಂದಾಗೇನೆ ಪೂರ್ತಿ ತಿಳ್ಕೊಳ್ಳೋಕೆ ಯಾರ ಕೈಲೂ ಆಗೋದಿಲ್ಲ. ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಧ್ರುವ ನಕ್ಷತ್ರ ನೋಡೋಕ್ಕಾಗುತ್ತೆ, ರೀಚ್ ಆಗಲಿಕ್ಕೆ ಬರುತ್ತಾ? ಧ್ರುವ ನಕ್ಷತ್ರ ತೋರ್ಸಕ್ಕೆ ಯಾರು ಅಲ್ಲಿ ಕರ್ಕೊಂಡೋಗುವಂತ ಕೇಳಿದ್ರೆ ಹೋಗಿಲ್ಲ. ಈ ತೋರಿಸಂದ್ರೆ ತೋರಿಸ್ಬೋದು, ಕರ್ಕೊಂಡೋಗುವಂಥ ಸಾಧ್ಯ ಇಲ್ಲ. ಸೊ ದೇವರನ್ನು ಯಥಾಯೋಗ್ಯವಾಗಿ ನೋಡ್ಲಿಕ್ಕೆ ಸಾಧ್ಯನೇ ಹೊರತು ಪೂರ್ತಿ ನೋಡ್ಲಿಕ್ಕೆ ಸಾಧ್ಯ. ಎಷ್ಟು ಸಿಂಪಲ್ ಮೀನಿಂಗು, ಕರೆಕ್ಟ್ ಮೀನಿಂಗ್. ಅದನ್ನು ಬಿಟ್ಟುಬಿಟ್ಟು ದೇವ್ರನ್ನ ತಿಳ್ಕೊಳ್ಳೋದಕ್ಕೆ ಆಗದ ಅರ್ಥ ಮಾಡಿಬಿಟ್ರೆ ಶಾಸ್ತ್ರಕ್ಕೆ ಅರ್ಥನೇ ಇಲ್ಲ ಆಯ್ತಾಗ. ಅರ್ಥ ಆಯ್ತಾ? ಇಂಪಾಸಿಬಲ್ ಬೇರೆ, ಡಿಫಿಕಲ್ಟ್ ಬೇರೆ. ಡಿಫಿಕಲ್ಟ್ ಎಂಬ ಅರ್ಥದಲ್ಲಿ ಹೇಳಿದಾಗ ಹುಷಾರು ಅಂತ ಹೇಳ್ಬೋದು. ಇಂಪಾಸಿಬಲ್ ಹೇಳೋದಕ್ಕೆ ಹೋದ್ರೆ ದಡ್ಡ ಅಂತ ಕರೀತಾರೆ. ಹೇಳಿದವನೇ ದಡ್ಡ, ಕೇಳಿದವನಲ್ಲ. ಇಂಪಾಸಿಬಲ್ ಮಾಡು ಅಂತ ಹೇಳ್ತಾರೆ, ನಿಮ್ಮ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ಆಗಿಬಿಡು. ಇಂಪಾಸಿಬಲ್ ಅಂದ್ರೆ ಏನು? ನಾಟ್ ಅಟ್ ಆಲ್ ಪಾಸಿಬಲ್. ಡಿಫಿಕಲ್ಟ್ ಅಂದ್ರೆ ಏನು? ಪಾಸಿಬಲ್ ವಿತ್ ಡಿಫಿಕಲ್ಟಿ ಅಷ್ಟೆ. ಕಷ್ಟ ಸಾಧ್ಯ ಬೇರೆ, ಅಸಾಧ್ಯ ಬೇರೆ. ಅಸಾಧ್ಯವಾದ ಸಾಧನೆ ಮಾಡೋದು ದಡ್ಡತನ, ಕಷ್ಟ ಸಾಧ್ಯವಾದ್ರೆ ಕಷ್ಟಪಟ್ಟರೆ ಸಾಧನೆ ಮಾಡಕ್ಕೆ ಬರುತ್ತೆ ಅಂತ ಅರ್ಥ. ಅದು ಎಷ್ಟು ಮಟ್ಟಿಗೆ ಕಷ್ಟ ಹೇಗೆ ಪಡ್ತಾನೋ ಹಾಗೆ ಹೇಳಿದ್ದೆ ಅಲ್ಲ, ಅವಾಚ್ಯ ಅವಾಚ್ಯ. ಆದ್ದರಿಂದ ಮುಖ್ಯ ಬ್ರಹ್ಮ ಅವಾಚ್ಯನೇ ಮೂರದಲ್ಲಿ. ಅದೆಲ್ಲ ಅವ್ರು ಏನ್ ಮಾಡಿ ವಿಷಯ ತರಲೇ ಇಲ್ಲ, ಅವರು ವಿಷಯನ ಬದಲಾಯಿಸ್ಕೊಂಡ್ಬಿಟ್ರು. ಇಲ್ಲಿ ಪ್ರಕೃತಿಗೆ ಅಪ್ಲೈ ಸಾಂಖ್ಯ ಮತ ನಿರಾಕರಣೆ ಅಂತ ಹೊರಟ್ಬಿಟ್ರಿ. ಅದೇ ಅವ್ರ ಅರ್ಥ ಬರಬೇಕಾಗಿಲ್ಲ, ಅರ್ಥ ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಇರೋದು. ಈಕ್ಷತೆಯರು ನಾಶಬ್ದಂ ಎಂಬ ವಿಧಾನ ಇದ್ದಕ್ಕಿಂತ ಬದಲಾಯಿಸ್ಬಿಟ್ಟು ಎಲ್ಲಿಗೆ ಹೋಯ್ತಾರೆ ಅಂದ್ರೆ ಅದನ್ನ ಸಾಂಖ್ಯಮತ ನಿರಾಕರಣೆ ಹೊರಟಿದೆ ಅಂತ ಹೇಳ್ಬಿಡ್ತಾರೆ. ಸಾಂಖ್ಯಮತ ನಿರಾಕರಣೆಗೆ ಸಮಯಪಾದ ಇರೋದೇ ಅದಕ್ಕೆ, ಸಾಂಖ್ಯಮತ ಇಲ್ಲ ಅಲ್ಲಿ. ಇಲ್ಲಿ ಸಮನ್ವಯ ಆದಲ್ಲಿ ಅವಿರೋಧಾಧ್ಯಾಯ ಯಾಕೆ ಬರುತ್ತೆ? ದರಿತವ ಇದೆಲ್ಲ ಚಂದ್ರಕಾದ್ರೆ ಖಂಡನೆ ಮಾಡ್ತಾ ಹೋಗ್ತಾರೆ ಆಚಾರ್ಯನ ನಚ ಸಾಂಖ್ಯ ನಿರಾಕೃತ್ಯ ಸೂತ್ರಾಣ್ಣೇ ತಾ ನಚಿ ಕೃಪತ್ ಅನ್ವಾಗಿ ಸಾಂಖ್ಯ ನಿರಾಕರಣೆ ಹೊರಟಿಲ್ಲ ಆಚಾರ್ಯ ಖಂಡನೆ ಮಾಡ್ತಾರೆ ಅದನ್ನೆಲ್ಲ. ಅದನ್ನ ಟೀಕಾರ ವಿಸ್ತಾರ ಮಾಡ್ತಾರೆ. ವ್ಯಾಸರಾಜರು ಎಲ್ಲ ಮತಗಳ ವಾಕ್ಯವನ್ನು ಕೋಟ್ ಮಾಡಿ ಖಂಡನೆ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಬಂದಿದ್ದು ಅದೆಲ್ಲ ಕಂಪ್ಯಾರಿಟಿವ್ ಸ್ಟಡಿಗೆ ಮುಂದೆ ಉಪಯೋಗ ಆಗುತ್ತೆ. ಅದೇ ಸೂತ್ರದ ಹಿರಿಯ ಅರ್ಥ ಹೇಳಿ ಪಜಿತ ಆಗತ್ತೆ ಅಂತೇಳಿ ಟೋಟಲಿ ಡಿವೇಟ್ ಆಗಿಬಿಟ್ರು. ಎಲ್ಲೆಲ್ಲಿ ತಂತ ಸಮಸ್ಯೆ ಬರುತ್ತೋ ಅಸಂಬದ್ಧ ಅರ್ಥ ಹೇಳಿ ದಾರಿ ತಪ್ಪಿಸಿಬಿಡ್ತ. ಇಲ್ಲಿ ಸಮನ್ವಯದ ವಿಷಯ ಬಂದಕ್ಕೆ ಅದು ಸಮನ್ವಯ ಸೂತ್ರ ಆದ ತಕ್ಷಣನೇ ಬರ್ತಾ ಇದೆ. ಅದನ್ನು ತಗೊಂಡ್ಬಂದ್ರೆ ಏನು ಮಾಡ್ಬೇಕು? ಅದಕ್ಕೆ ತಪ್ಪದು ಯೋಗ. ಇದಕ್ಕೆಲ್ಲ ಬೇರೆಯವ್ರು ಕೂಡ ಬರೀತಾರೆ. ಬೇರೆಯವ್ರು ಬರೀಬೇಕಾದ್ರೆ ಆಚಾರ ಸುಮ್ಮನೆ ಆಚಾರ ಭಾಷೆ ಸೀರಿಯಸ್ ಆಗಿ ಓದಕ್ಕೆ ಅರ್ಥ ಆಗಲ್ಲ ಅವರಿಗೆ. ಸುಮ್ಮನೆ ಬರೆದು ಬಿಟ್ಟು ಐದು ಭಾಷೆ ಕಂಪೇರ್ ಮಾಡ್ತಾ ಹೋಗೋಣ, ಗೊತ್ತಾಯ್ತಾ? ಐದು ಭಾಷೆ ಕಂಪೇರ್ ಮಾಡ್ತಾ ವೇದಾಂತ ಅಂತ ಒಂದು ಪುಸ್ತಕ, ಅದರಲ್ಲಿ ಐದು ಭಾಷೆಗಳನ್ನ ಕಂಪೇರ್ ಮಾಡ್ತಾ ಬಹಳಷ್ಟು ಕಡೆಗೆ ಮಧ್ವ ಸೀಮ್ಸ್ ಟು ಬಿ ಕರೆಕ್ಟ್ ಅಂತ ಬರೀತಾರೆ. ಉಳಿದವ್ರನ್ನ ತೆಗೆದುಬಿಟ್ಟು ಇವ್ರ ಅರ್ಥ ಹೊಂದೋದೇ ಇಲ್ಲ. ಮಧ್ವ ಸೀಮ್ ಅಷ್ಟೇ, ಎಲ್ಲದಕ್ಕೂ ಆಚಾರದೇ ಕರೆಕ್ಟು, ಎಲ್ಲದಕ್ಕೂ ಅವನು ಬರೆಯೋದಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಅವನಿಗೆ ಅರ್ಥ ಆಗಿಲ್ಲ. ಫಸ್ಟ್ ಅರ್ಥ ಆದಷ್ಟು ಮಟ್ಟಿಗೆ ಕ್ಲಿಯರ್ ಆಗಿ ಹೇಳ್ತಾನೆ ಆಚಾರ್ಯ ಅರ್ಥ, ಮಧ್ವಾಚಾರ ಅರ್ಥ ಸರಿಯಾಗಿ ಹೊಂದುತ್ತೆ, ಬೇರೆಯವ್ರ ಅರ್ಥ ಹೊಂದೋದಿಲ್ಲ ಅಂತ ಬರೀತಾರೆ. ಇಂಥದ್ದು ಇಂಥದಕ್ಕೆಲ್ಲ ನೋಡಿ ಯಾರು, ಯಾಕೆಂದ್ರೆ ಇದು ಟೀಕಾ ಸಮೇತ ಓದ್ಬೇಕಾದ್ರ ಟೀಕಾ ಓದೋದಿಲ್ಲ ಅವರು. ನಿಮಗೆ ಆಶ್ಚರ್ಯ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ ಶಂಕರ ಭಾಷ್ಯವಾಗಲಿ ರಾಮಾನುಜ ಭಾಷ್ಯವಾಗಲಿ ವಿಥೌಟ್ ಟೀಕಾ ಓದಿಬಿಟ್ರೆ ಅರ್ಥ ಆಗಿಬಿಡುತ್ತೆ. ಆಚಾರ್ಯರ ಭಾಷ್ಯ ಆಗಲ್ಲ, ಏನ್ ಬೇಕದಕ್ಕೆ? ಟೀಕಾ ಬೇಕೇ ಬೇಕು. ಯಾರು ಯಾರಿಗೆ ಅಂದ್ರೆ ಯಾರಿಗೆ ಇಲ್ಲ? ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರ ಆ ದಾರಿಯಲ್ಲಿ ಹೋಗ್ಬಿಟ್ರು. ಪ್ರತಿಯೊಬ್ಬರು ಮತ ಅರ್ಥ ಮಾಡ್ಕೋಬೇಕಾದ್ರೆ ಭಾಷೆಗಳು ಓದಿಬಿಟ್ರೆ ಸಾಕು ಅನ್ನೋ ಕಲ್ಪನೆ ಬೇರೆಯಿಂದ ಬಂದ್ಬಿಟ್ಟಿತ್ತು. ಅದಕ್ಕೆ ಅವರೇ ಅದೇ ನ್ಯಾಯದಿಂದ ಅಪ್ಲೈ ಮಾಡ್ಕೊಂಬಿಟ್ರು, ಗೊತ್ತಾಯ್ತಾ? ಮಧ್ವ ಭಾಷೆ ಆಗಲ್ಲ. ಮಧ್ವ ಯಾವಾಗಲೂ ಕೂಡ ವ್ಯಾಕರಣ ಭಾಷೆ ಇದೆ. ವ್ಯಾಕರಣ ಭಾಷೆಗೆ ಏನು ಬೇಕು ಯಥಾ ಪ್ರಕಾರ ಟೀಕಾದಿಗಳು ಬೇಕು, ಅದು ಅಭ್ಯಾಸ ಬಂದೋಗ್ಬಿಟ್ಟಿದೆ. ಉಳಿದ ಭಾಷೆಗಳಿಗೆ ಅದು ಮಸ್ಟ್ ಅಂತ ಕಾನ್ಸೆಪ್ಟ್ ಬರಲಿಲ್ಲ. ಆಚಾರ್ಯ ಭಾಷೆಗೆ ಮಾತ್ರ ಮಸ್ಟ್. ಅದು ಟೀಕಾಚಾರ್ಯ ಟೀಕಾ ಇಲ್ಲದವರು ನಮಗೇನಾಗೋದಿಲ್ಲ, ಸಮಗ್ರ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಸ್ವತಃ ಟೀಕಾ ಬರೀರಿ ಅಂತೇಳಿ ಟೀಕಾರಾಯರನ್ನ ಕಳಿಸಿಕೊಟ್ರು. ತತ್ವಪ್ರತಿ ಬರಲಿಕ್ಕೆ ತುಳುಗು ಪಂಡಿತ ಆಚಾರ್ಯರು ಹೇಳಿ, ಗೊತ್ತಾಯ್ತಾ? ಅಲ್ಲಿ ಭಾಷಿಕಾರ ಸ್ಟೈಲ್ ಇರಬೇಕಾದ್ದೇ ಹಾಗೆ. ಇದನ್ನ ಪತಂಜಲಿ ಭಾಷೆಗೆ ಇದಕ್ಕೆ ಒಪ್ಕೋತಾರೆ, ಈ ಭಾಷೆಗಳಿಗೆ ಕೈ ಬಿಟ್ಬಿಡ್ತಾರೆ, ತಿಳಿತಾ? ಅದು ಸರಿಯಲ್ಲ. ಸೊ ಭಾಷ್ಯದ ಸರಿಯಾದ ಭಾಷ್ಯ ಸಮೇತ ಓದಿಬಿಟ್ಟಿದ್ರೆ ಎಲ್ಲ ಕಡೆ ಆಚಾರ್ಯ ಕರೆಕ್ಟ್ ಅಂತ ಹೇಳೋರು ಥರ್ಡ್ ಪರ್ಸನ್ಸ್ ನಮ್ಮ ಇದಕ್ಕೆ ಸೇರಿದವರಲ್ಲ. ಇದುವರಾದ್ರೆ ಒಂಥರ ಏನಿರ್ಬೋದು ಬಯಾಸ್ಡ್ ಅಪ್ರೋಚ್ ಅಂತೇಳಿ, ಹಾಗಿಲ್ಲೇ ಇಲ್ಲ. ಅದು ಅರ್ಥ ಆಗ್ತಿತ್ತು, ಅದು ಬರಲಿಲ್ಲ. ಸುಧಾ ಓದಲೇ ಇಲ್ಲ ಅವರು, ಸುಧಾ ಓದಿಬಿಟ್ಟಿದ್ವಿ ಎಲ್ಲ ವಿಷಯ ಗೊತ್ತಾಗ್ತಿತ್ತು. ಅದು ಓದಲಿಲ್ಲ, ಬಿಟ್ಟು ಓದಕ್ಕೆ ಟ್ರೈ ಮಾಡಿದ್ದಕ್ಕೆ ಹಾಗಾಯ್ತು ಅಷ್ಟೆ. ಮತ್ತೆ ಇನ್ನೊಂದು ಸಮಸ್ಯೆ, ಸುಧಾಯಿಗಳಾಗಿ ಪ್ರಿಂಟ್ ಆಗಿ ಸಿಗ್ತಾನೂ ಇರಲಿಲ್ಲ ಅವ್ರು, ಗೊತ್ತಾಯ್ತಿಲ್ಲ. ಅಯ್ಯೋ ಭಯೋ ಓಡಿಸ್ಬಿಡ್ತಿದ್ರು, ಯಾರು ಬಂದು ಬಿಟ್ಟಿದ್ರು ಅವ್ರನ್ನ ಓಡಿಸ್ಬಿಡೋರು. ಸುಧಾದಿ ಅಂತ ಓದಲೇಬಾರದು ಅಂತೆ, ಪ್ರಿಂಟೇ ಆಗಿದ್ದಿಲ್ಲ ಅದು ಕೂಡ. ಅದರಿಂದಾಗಿ ಅವ್ರು ಓದೋದು ಸಾಧ್ಯ ಸಿಗಲೇ ಇಲ್ಲ. ಪ್ರಿಂಟ್ ಆಗಬೇಕು, ಓದೋದು ಗೊತ್ತಾಗಬೇಕು, ಎರಡೂ ಆಗಿದ್ರೆ ಅವ್ರದ್ದು ಮೊದಲಿಂದಾನೆ ಬರ್ತಾ ಬಂದ್ಬಿಟ್ಟಿದ್ದಾರೆ. ಇವತ್ತಿಗೂ ಅವ್ರದೇ ಹೆಚ್ಚು ಹೆಚ್ಚು ಸಿಗೋ ಪುಸ್ತಕ ಯಾವ ಅಂಗಡಿಗವರು ಸಿಗುತ್ತವ್ರು. ನಮ್ದು ಹುಡ್ಕೊಂಡು ಹುಡ್ಕೊಂಡು ಹೋಗ್ಬೇಕಲ್ವ, ಇಟ್ಟಾರು ಸಿಗೋ ಗ್ಯಾರಂಟಿ ಇಲ್ಲ. ಅಲ್ಲಿ ಗ್ಯಾರಂಟಿ ಸಿಗೋ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲ ಅನೇಕ ರೀತಿ ಒಂದೊಂದು ಭಾಷೆ ಅನೇಕ ರೀತಿ ಪ್ರಿಂಟ್ ಮಾಡಿಸಿದ್ದಾರೆ. ನಮ್ಮಲ್ಲಿ ಆದರೆ ಶಂಕರ ಭಾಷ್ಯ ವಿತ್ ಶಾರ್ಟ್ ನೋಟ್ಸ್, ಶಂಕರ ಭಾಷ್ಯ ವಿತ್ ವ್ಯಾಖ್ಯಾನಗಳು, ಬೇರೆ ಬೇರೆ ವ್ಯಾಖ್ಯಾನಗಳು, ಇಷ್ಟಿಷ್ಟು ತಪ್ಪನ್ನು ಮಾಡಿಸಿದ್ದಾರೆ, ಇಷ್ಟಿಷ್ಟು ಮಾಡಿಸಿದ್ದಾರೆ. ಇತ್ತೀಚಿನ ನಮ್ಮಲ್ಲಿ ಬಂದಿದ್ದರೂ ಕೂಡ ಅವ್ರು ಚೆನ್ನಾಗಿ ಮಾಡಿಸ್ತಾರೆ, ಎರಡು ಒಂದು ಕೆಲಸ ಮಾಡಿಸ್ತಾರೆ, ಚೆನ್ನಾಗಿ ವಿಷಯ ಏನೇ ಇರಲಿ ಅಟ್ರಾಕ್ಟಿವ್ ಆಗಿರ್ತದೆ, ತಪ್ಪುಗಳಿರೋ ನಮ್ಮ ಈ ಥರ ತಪ್ಪುಗಳಲ್ಲಿ ಬರೋಲ್ಲ. ಭಾರಿ ಗೋರಖ್ಪುರ ಪುಸ್ತಕ ಓದಿ ನೀವೀಗ, ಅಕಸ್ಮಾತ್ ಒಂದು ತಪ್ಪಿದ್ರೆ ಅಷ್ಟು ಪುಸ್ತಕನೂ ತಿದ್ದಿರ್ತಾರೋ, ಅಷ್ಟು ಕೈಲಿ ತಿದ್ದಿರ್ತಾರೆ, ಪ್ರತಿಯೊಂದು ತಪ್ಪನ್ನು ತಿದ್ದಿರ್ತಾರೆ, ಕೊಡೋದೇ ಭಾರಿ ಚೀಪ್ ರೇಟಿಗೆ, ಅಷ್ಟು ಕನ್ಸರ್ನ್ ಇಟ್ಕೊಂಡು ಮಾಡ್ತಾರೆ ಕೆಲಸ. ನಮ್ದಾಗಲ್ಲ, ಅರ್ಧಕ್ಕರ್ಧ ಉಳಿಯೋಗ್ಬಿಟ್ಟಿರ್ತದೆ, ಕೆಲವು ವಾಕ್ಯಗಳೇ ಉಳಿಬಿಡ್ತಾವೆ, ಇರೋದಿಲ್ಲ ಅದರಲ್ಲಿ, ಶಬ್ದ ವಾಕ್ಯ ಎಲ್ಲ ಜಂಪ್ ಆಗಿಬಿಡುತ್ತೆ. ಆಕಸ್ಮಿಕ ಆದಾಗ ನೋಟ್ ಕೊಡ್ಬೇಕು ಕೊನೆ ಪಕ್ಷ, ಅದು ಇರೋದಿಲ್ಲ, ಅದು ಸೀರಿಯಸ್ನೆಸ್ ಇಲ್ಲ, ಅದು ಪ್ರಾಬ್ಲಮ್ ಇರೋದು. ಯಾಕೆ ಮಾಡಲ್ಲ, ನಾವು ಮಾಡಿ ತೋರಿಸಿದ್ವಿ, ಅದಕ್ಕೆ ಅವ್ರು ಖಂಡೆ ಬರಲಿಕ್ಕೆ ಶುರು ಮಾಡಿದ್ರು, ಏ ಸರಿಯಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬರಿಲೇಬೇಕು, ಇಲ್ಲ ಪಜಿತ್ ಆಗುತ್ತೆ ಅವ್ರಿಗೆ. ಇವತ್ತು ಉದಾಹರಣೆ ಕೋರ್ಟ್ಗೆ ಹೋದ ಅವರು ಕೇಸ್ ಇದ್ದಿವಸ ಹೋಗಿ ಅಪವಾದ ಮಾಡಲೇಬೇಕು ಇವನು, ಇಲ್ಲದವ್ರು ಯಾರ ಕೇಸ್ ಅಲ್ಲಿಗೆ ಹೋಗ್ಬಿಡುತ್ತೆ. ಆಮೇಲೆ ಅವನೇನು ಮಾಡ್ಬೇಕು, ಇವನು ತಲೆ ಏನು ಪಾಯಿಂಟ್ ಇಲ್ಲದೆ ಹೋದ್ರು ಕೂಡ ಏನು ಮಾಡಬೇಕು ಅವನು ಹೇಳಿದರೆ ಅವ್ರು ಅಪೋಸಿಟ್ ಅಂತಲೇ ಶುರು ಮಾಡಬೇಕು. ಇಲ್ಲದವ್ರು ಕೇಸ್ ಕ್ಲೋಸ್ ಆಗಿಬಿಟ್ಟು ಬತ್ತಾರೆ ಹಾಳಾಗೋಗ್ಬಿಡುತ್ತೆ. ಆಮೇಲೆ ಆಮೇಲೆ ಬೆಳೀತಾನೆ ಇರ್ತಾರೆ, ನಾವು ಬರೆದು ಉತ್ತರ ಕೊಟ್ಟಿದ್ರು ಕೊಟ್ಟಿಲ್ಲ ಅಂತಲೇ ವಾದ ಮಾಡ್ತಿರ್ತಾರೆ. ಯಾವುದು ಕೇಸ್ ಸೋತ್ ಮೇಲೆ ಕೂಡ ಜಜ್ಮೆಂಟ್ ರಾಂಗ್ ಅಂತ ಹೇಳಕ್ಕೆ ಓಡಾಡ್ತಿರ್ತಾರಲ್ಲ, ಹಾಗೆ ಬರೀ ಆರ್ಗ್ಯುಮೆಂಟ್ ಲೆವೆಲ್ ಅಲ್ಲ, ಡಿಸಿಷನ್ ಬಂದ ಮೇಲೂ ಕೂಡ ಅವ್ನು ಕಳ್ಳ ಬಿಡೋದಿಲ್ಲ, ನಂದೇ ಸರಿ ಜಡ್ಜ್ಗೆ ಬುದ್ಧಿ ಇಲ್ಲ, ಯಾರೋ ಏನೋ ಮಾಡಿಬಿಟ್ಟಿರ್ತಾರೆ ಅಂತ ವಾದ ಮಾಡ್ತಾರೆ. ಆ ರೀತಿ ಕೇಸಸ್ ಇರಬಹುದು, ಆದರೆ ಸರಿಯಾದ ಕೇಸಲ್ಲ ಅಂತ ವಾದ ಮಾಡ್ತಾರೆ, ತಪ್ಪದು. ಹಾಂ, ಆದಷ್ಟು ಹೆಸರುಗಳು ಅವಾಯ್ಡ್ ಮಾಡಬೇಕು, ಗೊತ್ತಾಯ್ತಾ? ಹಾಂ, ಯಾರು ಯಾವುದಕ್ಕೆ ವಿರುದ್ಧ? ಅಯ್ಯೋ, ಕೆಲವು ಸೂತ್ರಗಳ ಎಲ್ಲ ಸೂತ್ರಗಳು ವಿರುದ್ಧನೇ, ಅವ್ರ ಸೂತ್ರ ಯಾವ್ದು ಅವರೇ ಹೇಳ್ತಾರೆ. ಅದನ್ನು ನಮ್ಮನ್ನು ಕೇಳ್ತೇನೆ, ಅವ್ರನ್ನ ಕೇಳ್ಬೇಕು ಅಂತ ಹೇಳಿ. ಇದು ವಿಷಯ ಯಾರಿಗೆ ಕೇಳ್ಬೇಕಪ್ಪ? ನೀವು ಗೊತ್ತಿಲ್ಲದ ಯಾಕಪ್ಪ ಹೋದೆ? ಹೋದವ್ರನ್ನ ಕೇಳ್ಬೇಕು, ಅದಬ್ರಿಗೆ ಕೇಳ್ಬೇಕು, ನಾವು ಕೇಳರೆ ಅದರಲ್ಲಿ ನಾವು ಕೂಡ ಕೇಳೋ ಪಾರ್ಟಿ ಸೇರಿದಾರೆ ಹೊರತು ಇದಕ್ಕೆ ಸೇರಿದ್ದಲ್ಲ. ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಇಲ್ಲದ ಏನೋ ವಿಚಾರ ಹೇಳಕ್ ಶುರು ಮಾಡ್ತಾರೆ. ಹಾಂ, ಅದೇ ಹೇಳಿದ್ದಲ್ಲ, ಅಂದಮೇಲೆ ಒಟ್ಟು ನಮ್ಗೆ ಯಾವ ವಿಷಯ ಮುಖ್ಯ ಅಲ್ಲ. ಈಗ ಅಂತೂ ವೇದವ್ಯಾಸರು ಒಪ್ತಾ ಇಲ್ಲ ಅಂತ ಆಯ್ತು, ನೀವೀಗ ಬಿಟ್ಬಿಡಿ, ಹಾಗೆ ವೇದವ್ಯಾಸರು ಮಾತ್ರ ಅಂತ ಕರ್ಕೋಬೇಡಿ, ಸಾಕಲ್ಲಿ. ಅದೇ ಹೇಳ್ತೀರ, ಅದು ಭಾಷೆ ಯಾಕೆ ಬರೀತೀರಿ? ವೇದವ್ಯಾಸರ ಮಾತ್ರ ನಮ್ಮ ಮತ ಯಾಕೆ ಹೇಳ್ತೀರಿ ನೀವೀಗ? ಒಬ್ಬ ಗುಂಡ ತಂದೆ ಒಂದು ವಾದಗಳಿರ್ತಾವಪ್ಪ, ಆ ವಾದ ಮಾಡ್ಕೊಂಡು ಹೋಗ್ಲಿ, ಇದು ಕಾನೂನು ಅಂತ ಹೇಳಬಾರ್ದು. ಅವನು ಈ ಸ್ಮಗಲ್ ಮಾಡ್ತಾನೆ, ಸ್ಮಗಲ್ ಮಾಡೋದೇ ಕಾನೂನು ಅಂತ ಹೇಳಬಾರ್ದು, ಅರ್ಥ ಆಯ್ತಾ? ಈಗ ಅದು ತಪ್ಪಾಗುತ್ತೆ, ಅದು ಅಂದ್ರೆ ಕಾನೂನು ಮೋಸ ಮಾಡಿದಾಗತ್ತೆ. ಅವನು ಪಾಲ್ ಡಿಸನ್ನೇ ಇರ್ಬೇಕು ಹೆಸರು, ಕಲ್ ಪಾಲ್ ಗಾಲ್ಲ, ವಿ ಎಸ್ ಘಾಟೆ, ವಿ ಎಸ್ ಘಾಟೆ ಅಂತ ಜರ್ಮನ್ ಬುಕ್, ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆಮೇಲೆ ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರಥಸ್ಯಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯ